ವೃತ್ರಾಸುರನ ಕತೆ ಭಾಗ ಒಂದು. ಹಿಂದಿನ ಉಪನ್ಯಾಸದಲ್ಲಿ ನಾವು ನೋಡಿದೆವು, ಇಂದ್ರನು ತನ್ನ ಗುರುಗಳಾದ ಬೃಹಸ್ಪತಿಯನ್ನು ಗೌರವದಿಂದ ಸ್ವೀಕರಿಸದೆ ಬೃಹಸ್ಪತಿಯು ಕೋಪಗೊಂಡು ಇಂದ್ರನ ಅರಮನೆಯನ್ನು ಬಿಟ್ಟು ಮಾಯವಾಗುತ್ತಾನೆ. ನಂತರ ಇಂದ್ರನು ತನ್ನ ತಪ್ಪನ್ನು ಅರಿತು ಕ್ಷಮಾಪಣೆಯನ್ನು ಕೇಳಲು ಎಷ್ಟು ಹುಡುಕಿದರೂ ಬೃಹಸ್ಪತಿಯು ಸಿಗುವುದೇ ಇಲ್ಲ. ಗುರುಗಳ ತಿರಸ್ಕಾರದಿಂದ ಅವರ ಸೌಭಾಗ್ಯಗಳನ್ನು ಕಳೆದುಕೊಂಡರು ದೇವತೆಗಳು. ರಾಕ್ಷಸರು ತಮ್ಮ ಗುರುಗಳಾದ ಶುಕ್ರಾಚಾರ್ಯರ ಉಪದೇಶದಿಂದ ಇಂದ್ರನ ಮೇಲೆ ಯುದ್ಧ ಮಾಡಿ ಅವನನ್ನು ಸೋಲಿಸುತ್ತಾರೆ. ದೇವತೆಗಳು ಸೋತು ಹೋಗುತ್ತಾರೆ. ಆಗ ಇಂದ್ರನು ದೇವತೆಗಳೊಡನೆ ಆ ಬ್ರಹ್ಮದೇವನ ಬಳಿ ಸಹಾಯಕ್ಕಾಗಿ ಹೋಗುತ್ತಾನೆ. ಆಗ ಬ್ರಹ್ಮದೇವನ ಉಪದೇಶದಂತೆ ತ್ವಷ್ಟಾ ಮಗನಾದ ವಿಶ್ವರೂಪನನ್ನು, ಅಚಲವಾದ ಬ್ರಾಹ್ಮಣನನ್ನು ದೇವತೆಗಳು ಅವನನ್ನು ತಮ್ಮ ಗುರುಗಳಾಗಿ ಸ್ವೀಕರಿಸುತ್ತಾರೆ. ವಿಶ್ವರೂಪನಾಜ್ಞೆಯಂತೆ ಇಂದ್ರನು ನಾರಾಯಣ ಕವಚವನ್ನು ಧರಿಸಿ ಪುನಃ ಅಸುರರ ಮೇಲೆ ಯುದ್ಧ ಮಾಡುತ್ತಾನೆ, ಗೆಲ್ಲುತ್ತಾನೆ, ಮತ್ತೆ ರಾಜ್ಯವನ್ನು ಜಯಿಸುತ್ತಾನೆ. ಇವುಗಳನ್ನೆಲ್ಲ ನಾವು ಹಿಂದಿನ ಉಪನ್ಯಾಸದಲ್ಲಿ ನೋಡಿದೆವು. ಒಂದು ಬಾರಿ ಇಂದ್ರನು ವಿಶ್ವರೂಪನ ಒಂದು ರಹಸ್ಯವಾದ ಚಟುವಟಿಕೆಯನ್ನು ನೋಡುತ್ತಾನೆ, ವಿಶ್ವರೂಪನ ಒಂದು ಕೆಲಸವನ್ನು ನೋಡುತ್ತಾನೆ. ವಿಶ್ವರೂಪನ ಏನು ಮಾಡುತ್ತಾನೆ ಅಂದರೆ, ಯಜ್ಞಾಚರಣೆಗಳ ನಂತರ ಯಜ್ಞದ ಫಲವನ್ನು ದೇವತೆಗಳಿಗೆ ಮಾತ್ರವಲ್ಲದೆ ಅಸುರರಿಗೆ ಅಂದರೆ ರಾಕ್ಷಸರಿಗೆ ಕೂಡ ಹಂಚುತ್ತಾನೆ, ಕೊಡುತ್ತಾನೆ. ಏಕೆ? ವಿಶ್ವರೂಪನು ಪ್ರಜಾಪತಿ ತ್ವಷ್ಟ ಮಗನು. ವಿಶ್ವರೂಪನ ತಾಯಿ ರಚನಾ. ಈ ರಚನಾ ನಿಮಗೆ ಗೊತ್ತಿರಬಹುದು, ದೈತ್ಯರ ಪುತ್ರಿ, ಅಸುರರ ವಂಶದವಳು. ಇದನ್ನು ಹಿಂದಿನ ಉಪನ್ಯಾಸದಲ್ಲಿಯೇ ನಾವು ಕಂಡೆವು. ಆದ್ದರಿಂದ ತಾಯಿಯು ರಾಕ್ಷಸರ ವರ್ಗದವಳಾದುದ್ದರಿಂದ ವಿಶ್ವರೂಪನು ಯಜ್ಞಗಳ ಫಲವನ್ನು ಅವರಿಗೂ ಹಂಚುತ್ತಾನೆ. ಬರೀ ಇಂದ್ರನಿಗೆ, ಅಗ್ನಿಗೆ ಮತ್ತು ದೇವತೆಗಳಿಗೆ ಮಾತ್ರವಲ್ಲ, ರಾಕ್ಷಸರಿಗೂ ಹಂಚುತ್ತಿದ್ದನು. ಆದರೆ ಈ ಅಸುರರಿಗೆ ರಹಸ್ಯವಾಗಿ ದೇವತೆಗಳಿಗೆ ಮೋಸ ಮಾಡಿ ವಿಶ್ವರೂಪನ ಹಂಚುತ್ತಿದ್ದನು. ಒಂದು ಬಾರಿ ರಹಸ್ಯವಾಗಿ ಮಾಡುತ್ತಿದ್ದ ಈ ವಿಶ್ವರೂಪನ ಕೆಲಸವು ಇಂದ್ರದೇವನ ಕಣ್ಣಿಗೆ ಬಿತ್ತು, ಅವನಿಗೆ ತಿಳಿಯಿತು. ಅವನಿಗೆ ಎಲ್ಲಿ ಮತ್ತೆ ರಾಕ್ಷಸರು ಮತ್ತೆ ಯುದ್ಧ ಮಾಡಿ ತನ್ನನ್ನು ಸೋಲಿಸಿ ಬಿಡುತ್ತಾರೋ ಎಂದು ತುಂಬಾ ಹೆದರಿಕೆ ಆಗುತ್ತದೆ. ಇಂದ್ರನಿಗೆ ತುಂಬಾ ಕೋಪಗೊಳ್ಳುತ್ತಾನೆ. ಆಗ ಆ ಭಯಂಕರವಾದ ಕೋಪದಿಂದ ವಿಶ್ವರೂಪನ ಮೂರು ತಲೆಗಳನ್ನು ಕತ್ತರಿಸಿ ಸಾಯಿಸುತ್ತಾನೆ, ಕತ್ತರಿಸಿ ಹಾಕುತ್ತಾನೆ. ವಿಶ್ವರೂಪನಿಗೆ ಮೂರು ತಲೆಗಳಿರುತ್ತದೆ, ಆ ಮೂರು ತಲೆಗಳನ್ನು ಇಂದ್ರದೇವನು ಕತ್ತರಿಸಿ ಹಾಕುತ್ತಾನೆ. ಈಗ ಈ ಕಾರ್ಯದಿಂದ ಇಂದ್ರನಿಗೆ ಬ್ರಹ್ಮಹತ್ಯದ ಪಾಪವು ಅಂಟಿತು. ಇಂದ್ರನಿಗೆ ಪಾಪವನ್ನು ಶೂನ್ಯ ಮಾಡುವ ಶಕ್ತಿ ಇತ್ತು. ಆದರೂ ಅವನು ಆ ಪಾಪದ ಫಲವನ್ನು ಕೈಗಳನ್ನು ಜೋಡಿಸಿ ಸ್ವೀಕರಿಸುತ್ತಾನೆ. ಆ ಪಾಪದ ಫಲಗಳನ್ನು ಒಂದು ವರ್ಷದ ಕಾಲ ಇಂದ್ರನು ಅನುಭವಿಸುತ್ತಾನೆ. ನಂತರ ತನ್ನನ್ನು ಪರಿಶುದ್ಧಗೊಳಿಸಿಕೊಳ್ಳಲು, ಪಾಪದಿಂದ ವಿಮುಕ್ತಿಯನ್ನು ಹೊಂದಲು ತನ್ನ ಪಾಪಗಳನ್ನು ನಾಲ್ಕು ಮಂದಿಗೆ ನಾಲ್ಕು ಭಾಗಗಳಾಗಿ ಹಂಚುತ್ತಾನೆ ಇಂದ್ರದೇವನು. ಆ ನಾಲ್ಕು ಮಂದಿ ಭೂಮಿ, ನೀರು, ಮರಗಳು ಹಾಗೂ ಸ್ತ್ರೀಯರು. ಈ ನಾಲ್ಕು ವರ್ಗದವರಿಗೆ ತನ್ನ ಪಾಪಗಳನ್ನು ಹಂಚುತ್ತಾನೆ. ಇಂದ್ರನ ಪಾಪವನ್ನು ಇವುಗಳು ಸ್ವೀಕರಿಸಿದ ಕಾರಣದಿಂದ ಇಂದ್ರನು ಇವುಗಳಿಗೆ ಒಂದೊಂದು ವರವನ್ನು ಕೊಡುತ್ತಾನೆ. ಇಂದ್ರನ ಪಾಪದ ಪರಿಣಾಮದಿಂದ ಭೂಮಿಯ ಕೆಲವು ಭಾಗವು ಮರುಭೂಮಿ ಆಯಿತು, ಅಂದರೆ ಡೆಸರ್ಟ್. ಇದು ಭೂಮಿಯ ರೋಗದ ಪರಿಸ್ಥಿತಿ ಹಾಗೆ. ಮರುಭೂಮಿಯಲ್ಲಿ ಏನು ಮಾಡಲು ಸಾಧ್ಯವಿಲ್ಲ, ಯಾವ ಮಂಗಳಕರ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ. ಬ್ರಹ್ಮಹತ್ಯದ ಪಾಪದ ಫಲವು ಇದು ಭೂಮಿಗೆ. ಆದರೆ ಇದಕ್ಕೆ ಇಂದ್ರದೇವನ ವರ, ಭೂಮಿಯ ಎಲ್ಲ ಕಾಲುವೆಗಳು, ನೀರು ದಾರಿಗಳು ನೀರಿನಿಂದ ತುಂಬಿ ಹೋಗುತ್ತವೆ. ಇದು ಭೂಮಿಗೆ ಇರುವ ವರ. ನಂತರ ಮರಗಳು. ಮರಗಳು ಬ್ರಹ್ಮಹತ್ಯದ ಪಾಪವನ್ನು ಸ್ವೀಕರಿಸಿದ ಕಾರಣದಿಂದ ರಸವನ್ನು, ಅಂದರೆ ಸ್ಯಾಪ್, ಸಸ್ಯರಸವನ್ನು ಬಿಡುತ್ತದೆ. ಮರದಿಂದ ಹೊರಗೆ ಬರುತ್ತದೆ, ಆದರೆ ವಾಸ್ತವವಾಗಿ ಹೊರಗೆ ಬರಬಾರದು, ಆದರೆ ಪಾಪದ ಪರಿಣಾಮದಿಂದ ಹೊರಗೆ ಬರುತ್ತದೆ. ಆದ್ದರಿಂದ ಈ ಸ್ಯಾಪ್ ಅಥವಾ ಮರದ ರಸವನ್ನು ಕುಡಿಯಬಾರದು, ಅದು ಪಾಪಕರವಾದದ್ದು. ಆದರೆ ಇದಕ್ಕೆ ಇಂದ್ರದೇವನವರ ರೆಂಬೆ ಕೊಂಬುಗಳನ್ನು ಕತ್ತರಿಸಿದರೂ ಪುನಃ ಬೆಳೆಯುತ್ತದೆ. ಯಾವುದೇ ಒಂದು ಬೇರೆ ಜೀವಿಯ ಕೈಯನ್ನು ಅಥವಾ ಕಾಲನ್ನು ಕತ್ತರಿಸಿದರೆ ಮತ್ತೆ ಬರುವುದೇ ಇಲ್ಲ, ಬೆಳೆಯುವುದಿಲ್ಲ. ಆದರೆ ಮರಗಳಿಗೆ ಮತ್ತೆ ಸೃಷ್ಟಿಯಾಗುವ ಶಕ್ತಿ ಇದೆ. ಇದು ಇಂದ್ರದೇವನು ಮರಗಳಿಗೆ ನೀಡಿದ ವರ. ನಂತರ ನೀರು. ಪಾಪದ ಪರಿಣಾಮದಿಂದ ನೀರಿನಲ್ಲಿ ನಾವು ಬಬಲ್ಸ್ ಅಥವಾ ಫೋಮ್ ಅಂದರೆ ನೊರೆಯನ್ನು ನೋಡಬಹುದು, ನೀರಿನಲ್ಲಿ ಗುಳ್ಳೆಗಳನ್ನು ನೋಡಬಹುದು. ನೀರಿಗೆ ಇಂದ್ರದೇವನ ವರ ನೀರನ್ನು ಯಾವುದರ ಜೊತೆ ಬೆರೆತರೂ, ಮಿಶ್ರಣ ಮಾಡಿದರೂ ಅಂದರೆ ಮಿಕ್ಸ್ ಮಾಡಿದರೂ ಅದರ ಪ್ರಮಾಣವು ಜಾಸ್ತಿ ಆಗುತ್ತದೆ. ಒಂದು ಉದಾಹರಣೆಗೆ, ಹಾಲಿನಲ್ಲೋ ಅಥವಾ ಒಂದು ಜ್ಯೂಸ್ನಲ್ಲೋ ನೀರನ್ನು ಮಿಶ್ರಣ ಮಾಡಿದರೆ ಅದು ಹಾಲಿನ ಅಥವಾ ಜ್ಯೂಸಿನ ಕ್ವಾಂಟಿಟಿಯನ್ನು ಪ್ರಮಾಣವನ್ನು ಜಾಸ್ತಿ ಮಾಡುತ್ತದೆ. ಇದು ಇಂದ್ರದೇವನ ವರ, ನೀರಿಗೆ ಕೊಟ್ಟಿರುವ ವರ. ನಂತರ ಸ್ತ್ರೀಯರು, ಹೆಂಗಸರು ಬ್ರಹ್ಮಹತ್ಯದ ಪಾಪದ ಪರಿಣಾಮದಿಂದಲೇ ಮುಟ್ಟಾಗುತ್ತಾರೆ, ಅಂದರೆ ಮೆನ್ಸ್ಟ್ರೇಷನ್ ಪೀರಿಯಡ್ ಅನ್ನು ಅನುಭವಿಸುತ್ತಾರೆ. ಇದಕ್ಕೆ ಇಂದ್ರದೇವನ ವರವು ಕಾಮಸುಖವು ಅಂತ್ಯವಿಲ್ಲದೆ ಅನುಭವಿಸಬಹುದು, ಸ್ತ್ರೀಯರು ಅನುಭವಿಸಬಹುದು. ಆದರೆ ಗಂಡಸರಿಗೆ ಇದು ಸಾಧ್ಯವಿಲ್ಲ, ಹೆಂಗಸರಿಗೆ ಮಾತ್ರ ಸಾಧ್ಯ. ಅಂತ್ಯವಿಲ್ಲದೆ ಅವರು ಕಾಮಸುಖವನ್ನು ಅನುಭವಿಸಬಹುದು. ಈ ಭೌತಿಕ ಪ್ರಪಂಚದಲ್ಲಿ ಈ ಕಾಮಸುಖವೇ ತುಂಬ ಉತ್ತಮವಾದ ಸುಖ, ಒಂದು ಮಹಾ ಸಮುದ್ರದ ಸುಖದಂತೆ. ಆದರೆ ಶಾಸ್ತ್ರಗಳು ಹೇಳುತ್ತದೆ, ಈ ಭೌತಿಕ ಪ್ರಪಂಚದಲ್ಲಿ ಸಮುದ್ರದಂತೆ ಇರುವ ಈ ಕಾಮ ಸುಖವು ಆ ಭಗವಂತನ ಬ್ರಹ್ಮಜ್ಯೋತಿಯಲ್ಲಿ ಹೋಗಿ ಸೇರಿದವರಿಗೆ ನೀರಿನ ಒಂದು ಹನಿಯ ಸುಖದಂತೆ. ಅಂದರೆ ಒಂದೇ ಒಂದು ವಾಟರ್ ಡ್ರಾಪ್, ಸಮುದ್ರದ ಸುಖವು ನೀರಿನ ಒಂದು ಡ್ರಾಪ್ ಸುಖದ ಹಾಗೆ ಆ ಭಗವಂತನ ಬ್ರಹ್ಮಜ್ಯೋತಿಯಲ್ಲಿ ಕಿರಣಗಳಲ್ಲಿ. ಇದು ಬ್ರಹ್ಮಾನಂದ ನೋಡಿ. ಕಾಮಸುಖವು ಸಮುದ್ರದಂತೆ ಈ ಪ್ರಪಂಚದಲ್ಲಿ ತುಂಬ ಆನಂದವನ್ನು ನೀಡುತ್ತದೆ, ಆದರೆ ಇದು ಒಂದು ಹನಿಯಂತೆ. ಭಗವಂತನ ದಿವ್ಯ ಕಿರಣಗಳಲ್ಲಿ ಹೋಗಿ ಸೇರಿದರೆ ಈ ಸಮುದ್ರದಂತಹ ಕಾಮಸುಖವು ಒಂದೇ ಒಂದು ಹನಿಯಂತೆ. ಆದರೆ ಈಗ ಈ ಬ್ರಹ್ಮಜ್ಯೋತಿಯಲ್ಲಿ ಸಿಗುವ ಸಮುದ್ರದಂತಹ ಸುಖವು ಭಗವಂತನ ಭಕ್ತಿ ಸೇವೆಗೆ ಹೋಲಿಸಿದರೆ ಅದು ಒಂದೇ ಒಂದು ನೀರಿನ ಹನಿಯಂತೆ. ಭಗವಂತನ ಭಕ್ತಿ ಸೇವೆ ಈಗ ಕಂಪೇರ್ ಮಾಡಿದರೆ, ಹೋಲಿಸಿದರೆ ಆ ಬ್ರಹ್ಮಜ್ಯೋತಿಯ ಸಮುದ್ರದಂತಹ ಸುಖವು ನೀರಿನ ಒಂದೇ ಒಂದು ಡ್ರಾಪ್, ಒಂದೇ ಒಂದು ಹನಿಯ ಸುಖವಿದ್ದಂತೆ. ನೋಡಿ, ಇದು ಭಗವಂತನ ಭಕ್ತಿ ಸೇವೆಯಲ್ಲಿರುವ ಶಕ್ತಿ. ಭಗವಂತನ ದಿವ್ಯವಾದ ಭಕ್ತಿ ಸೇವೆಯ ಸುಖವು ಕಾಮಸುಖಕ್ಕೆ ಹೋಲಿಸುವ ಮಾತಿರಲಿ, ಬ್ರಹ್ಮಜ್ಯೋತಿಯಲ್ಲಿ ಸಿಗುವ ಬ್ರಹ್ಮಾನಂದವನ್ನೇ ಹೋಲಿಸಲು ಸಾಧ್ಯವಿಲ್ಲ. ಇದು ಭಕ್ತಿ ಸೇವೆಯಲ್ಲಿರುವ ರುಚಿ. ಈಗ ನಾವು ಭಕ್ತಿ ಸೇವೆಯನ್ನು ಮಾಡಿದಾಗ ನಮಗೆ ರುಚಿ ಕಾಣದಿರಬಹುದು. ನವವಿಧ ಭಕ್ತಿ ಮಾರ್ಗಗಳನ್ನು ಆಚರಿಸಿದಾಗ ನಮಗೆ ರುಚಿಯಾಗಿ ಈಗ ನಮಗೆ ಇಲ್ಲದೇ ಇರಬಹುದು, ರುಚಿ ಇಲ್ಲದೇ ಇರಬಹುದು. ಹೇಗೆ ಒಬ್ಬ ಜಾಂಡಿಸ್ ಅಂದರೆ ಮಂಜಕಾಮಾಲೆ ರೋಗಿಗೆ ಸಕ್ಕರೆ ಕೂಡ ಕಹಿಯಾಗಿರುತ್ತದೋ, ನಮಗೆ ಈಗ ಈ ಭಕ್ತಿ ಸೇವೆಯಲ್ಲಿ ರುಚಿ ಇಲ್ಲದೇ ಇರಬಹುದು. ಆದರೆ ಹೇಗೆ ಕಾಮಾಲೆ ರೋಗಿಗೆ ಸಕ್ಕರೆಯೇ ಔಷಧಿಯೋ, ಅದೇ ರೀತಿಯಲ್ಲಿ ನಮಗೂ ಕೂಡ ಆ ಭಗವಂತನ ಭಕ್ತಿ ಸೇವೆಯೇ ಔಷಧಿ, ಮೆಡಿಸಿನ್. ಸಕ್ಕರೆಯನ್ನು ತಿನ್ನುತ್ತಾ ಹೇಗೆ ರೋಗಿಗೆ ಕಹಿತನವು ಹೋಗಿ ಸಿಹಿಯನ್ನು ಸವಿಯುತ್ತಾನೋ, ಅದೇ ರೀತಿಯಲ್ಲಿ ಭವರೋಗವನ್ನು ಅನುಭವಿಸುತ್ತಿರುವ ನಾವು ಭಕ್ತಿ ಸೇವೆ ಎಂಬುವ ಸಕ್ಕರೆಯನ್ನು ತಿನ್ನುತ್ತಾ ನಾವು ಭಕ್ತಿ ಸೇವೆಯ ಮಿತವಿಲ್ಲದ ಸುಖವನ್ನು, ಪರಮಾನಂದವನ್ನು ಖಂಡಿತವಾಗಿಯೂ ಸವಿಯುತ್ತೇವೆ, ಎಂಜಾಯ್ ಮಾಡುತ್ತೇವೆ. ಆದ್ದರಿಂದ ಈ ತುಚ್ಛ ಕಾಮಸುಖವು ಒಂದು ಲೆಕ್ಕವೇ ಇಲ್ಲ. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಒಬ್ಬನು ತನ್ನ ಇಂದ್ರಿಯ ಸುಖಗಳಿಗೆ ಬಹಿರಂಗವಾಗಿ ತಡೆ ಹಾಕಬಹುದು. ಆದರೆ ಅವುಗಳು ಅಂತರಂಗವಾಗಿ ಇರುತ್ತವೆ. ಆದರೆ ಯಾವಾಗ ಉನ್ನತವಾದ ರುಚಿಯನ್ನು ಸವಿಯುತ್ತಾನೋ ಆಗ ಅಲ್ಪ ಇಂದ್ರಿಯ ರುಚಿಗಳು ನಾಶವಾಗುತ್ತದೆ. ಈ ರೀತಿಯಲ್ಲಿ ಹೇಳುತ್ತಾನೆ ಕೃಷ್ಣನು. ಉದಾಹರಣೆಗೆ ಮಾಂಸವನ್ನು ತಿನ್ನುತ್ತಿರುವವರು ಅಥವಾ ಕಾಮಸುಖಕ್ಕೆ ಅಂಟಿಕೊಂಡಿರುವವರು ಬಹಿರಂಗವಾಗಿ ಅಂದರೆ ಆಚೆ ಅವುಗಳನ್ನು ಮಾಡುವುದನ್ನು ತಡೆ ಹಾಕಬಹುದು, ನಿಲ್ಲಿಸಬಹುದು. ಆದರೆ ಒಳಗೆ ಅಂತರಂಗದಲ್ಲಿ ಆಸೆಗಳು ಹುಟ್ಟುತ್ತಲೇ ಇರಬಹುದು. ಆ ಕಾರಣದಿಂದ ತಡೆ ಹಾಕುವುದನ್ನು ನಾನು ನಿಲ್ಲಿಸುತ್ತೇನೆ, ಎಲ್ಲವನ್ನು ಮಾಡುತ್ತೇನೆ ಎಂದು ನಿರ್ಣಯಿಸಬಾರದು. ಶ್ರೀಲ ಪ್ರಭುಪಾದರು ನಿಯಮಗಳನ್ನು ಹಾಕಿದ್ದಾರೆ. ಜೂಜು ಆಡಬಾರದು, ಮತ್ತು ಪದಾರ್ಥಗಳನ್ನು ಸ್ವೀಕರಿಸಬಾರದು, ಮಾಂಸ ತಿನ್ನಬಾರದು ಹಾಗೂ ಅಧರ್ಮವಾಗಿ ಕಾಮಿಸಬಾರದು. ಈಗ ಇವುಗಳನ್ನು ನಾವು ಆಚರಿಸಲು ನಿಯಂತ್ರಿಸಲು ಖಂಡಿತವಾಗಿಯೂ ಶ್ರದ್ಧೆಯಿಂದಲೇ ಪ್ರಯತ್ನಿಸುತ್ತೇವೆ. ಆದರೆ ಒಳಗೆ ಎಲ್ಲ ಆಸೆಗಳು ಹುಟ್ಟುತ್ತಲೇ ಇರಬಹುದು. ಮತ್ತು ಪದಾರ್ಥಗಳನ್ನು ಸ್ವೀಕರಿಸಬೇಕು ಎಂದು ಎನ್ನಿಸಬಹುದು. ಅನ್ಯ ಲಿಂಗದವರಿಗೆ ಆಕರ್ಷಿತರಾಗಬಹುದು. ಅಂದರೆ ಕೃಷ್ಣ ಪ್ರಜ್ಞೆಯನ್ನು ಆಚರಿಸುವವರಿಗೆ ಪ್ರಾರಂಭದಲ್ಲಿ ಕೂಡ ಒಂದು ಹೆಣ್ಣು ಗಂಡನ್ನು ನೋಡಿದಾಗಲೋ ಅಥವಾ ಒಂದು ಗಂಡು ಹೆಣ್ಣನ್ನು ನೋಡಿದಾಗಲೋ ಆಕರ್ಷಣೆ ಉಂಟಾಗಬಹುದು. ಜೂಜು ಆಡಬೇಕೆಂದು ಅನಿಸಬಹುದು. ಮಾಂಸ ಪದಾರ್ಥಗಳು ನಾಲಿಗೆಯನ್ನು ಎಳೆಯಬಹುದು. ಆದರೆ ಗುರುಗಳ ಆಜ್ಞೆಯಂತೆ ಶ್ರದ್ಧೆಯಿಂದ ನಡೆದುಕೊಂಡರೆ, ಬಹಿರಂಗವಾಗಿ ಆಚರಿಸಿದರೆ ಸಾಕು. ಒಂದು ಸಿನ್ಸಿಯರ್ ಎಫರ್ಟ್, ನಿಜವಾದ ಪ್ರಯತ್ನದಿಂದ ತಡೆ ಹಾಕಲು ಅಂದರೆ ನಿಲ್ಲಿಸಲು ಪ್ರಯತ್ನ ಮಾಡಿದರೆ ಸಾಕು. ಒಳಗಡೆ ಎಲ್ಲ ಮಾಡಬೇಕೆಂದು ಅನಿಸಬಹುದು, ಅದು ಸಹಜ, ನ್ಯಾಚುರಲ್. ಆದರೆ ಗುರುಗಳ ಆಜ್ಞೆಯನ್ನು ಪಾಲಿಸುತ್ತಾ ಆಚರಿಸುತ್ತಾ ಉನ್ನತ ರುಚಿಯನ್ನು ಸವಿಯಲು ಕ್ರಮೇಣ ಅಂದರೆ ಮೆತ್ತಗೆ ಪ್ರಾರಂಭಿಸುತ್ತೇವೆ. ಒಂದು ಹೈಯರ್ ಟೇಸ್ಟ್ ಅನ್ನು, ಉನ್ನತ ರುಚಿಯನ್ನು ಎಂಜಾಯ್ ಮಾಡಲು ಪ್ರಾರಂಭಿಸುತ್ತೇವೆ. ಗುರುಗಳ ಕೃಪೆಯಿಂದ ಈ ಉನ್ನತ ರುಚಿಯು ಸಿಗುತ್ತದೆ. ಆಗ ಒಳಗಡೆ ಕೂಡ ಈ ಎಲ್ಲ ಅಲ್ಪ ಸುಖಗಳು, ತಾತ್ಕಾಲಿಕ ಸುಖಗಳು, ಭೌತಿಕ ಇಂದ್ರಿಯ ಸುಖಗಳು ನಾಶವಾಗುತ್ತಲೇ ಮಾಯವಾಗುತ್ತದೆ. ಇದರಲ್ಲಿ ಸಂದೇಹವೇ ಇಲ್ಲ. ಒಂದು ಚಿಕ್ಕ ಮಗುವಿಗೆ ಒಂದು ಗೊಂಬೆ ಬೇಕು, ಒಂದು ಸೈಕಲ್ ಎಂಬುವ ಗೊಂಬೆ ಬೇಕು. ಉದಾಹರಣೆಗೆ ಸೈಕಲ್ ಎಂಬುವ ಒಂದು ಟಾಯ್ ಗೊಂಬೆ ಬೇಕು, ಆಡಬೇಕು. ಆದರೆ ಅದೇ ಚಿಕ್ಕ ಮಗುವು ಸ್ವಲ್ಪ ಬೆಳೆದ ನಂತರ, ಒಂದು 7ನೇ ತರಗತಿಗೋ 8ನೆಯ ತರಗತಿಗೋ ಬಂದ ನಂತರ ಆ ಸೈಕಲ್ ಗೊಂಬೆ ಲೆಕ್ಕವೇ ಇಲ್ಲ. ಈಗ ನಿಜವಾದ ಸೈಕಲ್ ಬೇಕು. 7th ಸ್ಟ್ಯಾಂಡರ್ಡ್ ಮಗುವಿಗೆ ನಿಜವಾದ ಸೈಕಲ್ ಬೇಕು, ಗೊಂಬೆ ಬೇಡ. ಏಕೆ? ಒಂದು ಬಾರಿ ಆಟನಾಡುವ ಸೈಕಲ್ ಗೊಂಬೆಯ ಮೇಲೆ ಒಂದು ಬಾರಿ ಪ್ರಾಣವನ್ನಿಟ್ಟಿದ್ದ ಅದೇ ವ್ಯಕ್ತಿಯು ಈಗ ಬೇಡ ಎಂದು ಹೇಳುತ್ತಾನೆ. ಪ್ರಾಣದ ಮಾತಿರಲಿ, ಇಷ್ಟವೇ ಇಲ್ಲ ಎಂದು ಹೇಳುತ್ತಾನೆ, ಬೇಡ ಎಂದು ಹೇಳುತ್ತಾನೆ. ಏಕೆ? ಉನ್ನತ ರುಚಿಯನ್ನು ನೋಡಿದ್ದಾನೆ. ಇನ್ನೂ ದೊಡ್ಡವನಾದ ನಂತರ ಸೈಕಲ್ ಕೂಡ ಬೇಡ, ಕಾಲೇಜ್ಗೆ ಹೋಗಬೇಕಾದರೆ ಸೈಕಲ್ ಬೇಡ, ಈಗ ಸೈಕಲ್ ಲೆಕ್ಕವೇ ಇಲ್ಲ. ಆತನಿಗೆ ಬೈಕ್ ಎಂಬುವ ಗಾಡಿ ಬೇಕು. ಏಕೆ? ಇನ್ನೂ ಉನ್ನತವಾದ ರುಚಿ. ನಂತರ ಹುಡುಗಿ ಬೇಕು ಅಥವಾ ಹುಡುಗಿಗೆ ಹುಡುಗ ಬೇಕು. ನಂತರ ಮದುವೆ ಬೇಕು. ಬೈಕ್ ಮೇಲೆ ಆಸೆ ಇಲ್ಲ, ಬೈಕ್ ಒಂದು ಸಾಧಾರಣ ವಸ್ತು, ಅಷ್ಟೊಂದು ಆಕರ್ಷಣೆ ಇಲ್ಲ ಈಗ. ಏಕೆ? ಉನ್ನತ ರುಚಿಯನ್ನು ಸವಿಯುತ್ತಿದ್ದಾನೆ, ಸ್ತ್ರೀ ಎಂಬುವ ಉನ್ನತ ರುಚಿಯನ್ನು ಸವಿಯುತ್ತಿದ್ದಾನೆ ಈಗ. ಮದುವೆಯಾದ ನಂತರ ಚೆನ್ನಾಗಿ ಆಸ್ತಿ ಮಾಡಬೇಕು. ಸೈಕಲ್ ಬೇಡ, ಬೈಕ್ ಬೇಡ, ಕಾರ್ ಬೇಕು. ಈಗ ಗೊಂಬೆ ಸೈಕಲನ್ನು ಆಡುತ್ತಿದ್ದ ಅದೇ ವ್ಯಕ್ತಿಗೆ ಈಗ ಗೊಂಬೆ ಸೈಕಲನ್ನು ಕೊಟ್ಟು ನೋಡಿ. ಅದೇ ವ್ಯಕ್ತಿ, ಅದೇ ಆತ್ಮ, ದೇಹವು ಮಾರ್ಪಟ್ಟಿದೆ ಅಷ್ಟೇ. ಅವನಿಗೆ ಈಗ ಗೊಂಬೆಯನ್ನು ಕೊಟ್ಟರೆ ಲೆಕ್ಕ ಹಾಕುವುದಿಲ್ಲ. ಏಕೆಂದರೆ ಉನ್ನತವಾದ ರುಚಿಗಳನ್ನು ಸವಿಯುತ್ತಿದ್ದಾನೆ ಅಷ್ಟೇ. ಇದನ್ನು ಅರ್ಥ ಮಾಡಿಕೊಳ್ಳಲು ತುಂಬಾ ಸುಲಭ. ಉನ್ನತ ರುಚಿಯನ್ನು ಸವಿಯುತ್ತಾ ಅಲ್ಪ ಸುಖಗಳು ಅಂದರೆ ಚಿಕ್ಕ ಸುಖಗಳು ಆಕರ್ಷಕವಾಗಿರುವುದಿಲ್ಲ. ಇದೇ ರೀತಿಯಲ್ಲಿ ಈ ಕೃಷ್ಣ ಪ್ರಜ್ಞೆಯನ್ನು ಆಚರಿಸುತ್ತಾ ಭಕ್ತಿ ಸೇವೆ ಮಾಡುತ್ತಾ ಉನ್ನತವಾದ ರುಚಿಯನ್ನು ನಾವು ಸವಿಯುತ್ತೇವೆ. ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಪರಂ ಅಂದರೆ ಸುಪೀರಿಯರ್ ಥಿಂಗ್ಸ್, ಉನ್ನತ ವಸ್ತುಗಳು, ಹೈಯರ್ ಟೇಸ್ಟ್. ಉನ್ನತ ರುಚಿಯನ್ನು ಸವಿಯುತ್ತಾ ನಿವರ್ತತೆ ನಿಲ್ಲಿಸಿಬಿಡುತ್ತೇವೆ. ಅಲ್ಪ ಸುಖಗಳಿಗೆ ಆಕರ್ಷಿತರಾಗುವುದಿಲ್ಲ. ಈ ಪರಿಸ್ಥಿತಿಗೆ ಬರಲು, ಈ ಹಂತಕ್ಕೆ, ಈ ಸ್ಟೇಜ್ಗೆ ಬರಲು ನಾವು ಗುರುಗಳ ಆಜ್ಞೆಯನ್ನು ಪಾಲಿಸಬೇಕು. ಶ್ರದ್ಧೆಯಿಂದ ಹೊರಗಡೆ ನಾವು ಆಚರಿಸಬೇಕು. ಒಳಗಡೆ ನನಗೆ ಆಕರ್ಷಣೆಯನ್ನು ಉಂಟು ಮಾಡುತ್ತಿದೆ, ಆದ್ದರಿಂದ ನಾನು ನಿಯಮಗಳನ್ನು ಬಿಟ್ಟು ಬಿಡುತ್ತೇನೆ ಎಂದು ತಪ್ಪಾಗಿ ತೀರ್ಮಾನಿಸಬಾರದು. ನಾವು ನಿಯಮಗಳನ್ನು ನಮ್ಮ ಶಕ್ತಿಗೆ ತಕ್ಕಂತೆ ಒಂದು ಸಿನ್ಸಿಯಾರಿಟಿಯಿಂದ ಪ್ರಾಮಾಣಿಕವಾಗಿ ಆಚರಿಸಬೇಕು. ಆಗಲೇ ನಾವು ಆ ಉನ್ನತ ಸ್ಥಾನಕ್ಕೆ ಗುರುಗಳ ಕೃಪೆಯಿಂದ ಬರುತ್ತೇವೆ. ಇವುಗಳೆಲ್ಲ ಒಂದೇ ಒಂದು ದಿನದಲ್ಲಿ ಆಗಲು ಸಾಧ್ಯವಿಲ್ಲ. ಇವತ್ತು ನಾನು ನಿಯಮಗಳನ್ನು ಆಚರಿಸಿದೆ, 16 ಮಾಲೆಗಳ ಜಪವನ್ನು ಮಾಡಿದೆ, ಎಲ್ಲಿ ನನಗೆ 4 ಕೈಗಳು ವಿಷ್ಣು ದೂತರಿಗೆ ಇದ್ದಂತೆ ಬರಲಿಲ್ಲ ಎಂದು ಯೋಚಿಸಬಾರದು. ಒಂದೇ ಒಂದು ದಿನದ ಪ್ರಕ್ರಿಯೆಯಲ್ಲ ಕೃಷ್ಣ ಪ್ರಜ್ಞೆ. ಔಷಧಿ ಕ್ರಮೇಣ ಕೆಲಸ ಮಾಡುತ್ತದೆ. ಖಂಡಿತವಾಗಿಯೂ ಈ ಭಕ್ತಿ ಸೇವೆಯು ಒಂದು ವೇಗವಾದ ಪ್ರಕ್ರಿಯೆನೇ, ಫಾಸ್ಟೆಸ್ಟ್ ಪ್ರೋಸೆಸ್. ವಿಶೇಷವಾಗಿ ಈ ಕಲಿಯುಗದಲ್ಲಿ 9 ಮಾರ್ಗಗಳಲ್ಲಿ ಹರಿನಾಮ ಸ್ಮರಣೆಯು ಒಂದು ಪರ್ಫೆಕ್ಟ್ ಔಷಧಿ, ಒಂದು ವಿಶೇಷ ಪರಮ ಔಷಧಿ. ಇದು ವಾಸ್ತವವಾಗಿ ತುಂಬಾ ಬೇಗನೆ ಕೆಲಸ ಮಾಡುವ ಔಷಧಿ. ಆದರೆ ಒಂದು ದಿನಕ್ಕೆ ನಾನು ಹೇಳುತ್ತೇನೆ, ತಕ್ಷಣವೇ ನನಗೆ ರುಚಿ ಸಿಗಬೇಕು ಎಂದು ಹೇಳುವುದು ಸರಿಯಲ್ಲ. ಕಲಿಯುಗದಲ್ಲಿ ಆಯು ತುಂಬ ಕಡಿಮೆಯಾದದ್ದು, ಬರೀ 100 ವರ್ಷಗಳು. ಕಾಲಚಕ್ರ ಒಬ್ಬ ಮನುಷ್ಯನಿಗೆ ಕಲಿಯುಗದಲ್ಲಿ 100 ವರ್ಷಗಳು. ಈ 100 ವರ್ಷಗಳು ಕೂಡ ಹಾಗೆಯೇ ಕಡಿಮೆಯಾಗುತ್ತಲೇ ಇದೆ. ಈ ಕಡಿಮೆ ವರ್ಷಗಳಲ್ಲಿ ಕೂಡ ನಿದ್ರೆಗೆ ಅರ್ಧ ಭಾಗ ಹೋಗಿಬಿಡುತ್ತದೆ. ಬಾಲ್ಯದ ಯೌವನದ ಸಂಸಾರದ ಚಟುವಟಿಕೆಗಳು ಇನ್ನೂ ಅರ್ಧ ಭಾಗವನ್ನು ತಿಂದುಬಿಡುತ್ತದೆ. ಇನ್ನು ಉಳಿದಿದ್ದೇನೋ, ಈ ಸ್ವಲ್ಪ ಉಳಿದ ಸಮಯದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಆಚರಿಸಿದರೆ ಸಾಕು, ಹರಿನಾಮ ಸ್ಮರಣೆಯನ್ನು ಮಾಡಿದರೆ ಸಾಕು, ನಾವು ಮನುಷ್ಯ ಜನ್ಮದ ಪರಿಪೂರ್ಣತೆಯನ್ನು ಹೊಂದುತ್ತೇವೆ. ಇದು ಕಲಿಯುಗದ ವರ. ಒಂದು ದಿನಕ್ಕೆ 24 ಗಂಟೆಗಳು. ಈ 24 ಗಂಟೆಗಳಲ್ಲಿ ಶ್ರೀಲ ಪ್ರಭುಪಾದರು, ಈ ಕಲಿಯುಗದ ಗುರುಗಳು ನಮ್ಮಲ್ಲಿ ಏನು ದೊಡ್ಡದಾಗಿ ಬಯಸುತ್ತಿಲ್ಲ, ಏನು ದೊಡ್ಡದಾಗಿ ಬೇಡುತ್ತಿಲ್ಲ. 24 ಗಂಟೆಗಳಲ್ಲಿ ಕೇವಲ ಬರೀ 2 ಗಂಟೆಗಳ ಕಾಲವು ಹರೇ ಕೃಷ್ಣ ಮಹಾಮಂತ್ರವನ್ನು ನಮಗೋಸ್ಕರ ಜಪ ಮಾಡಿ ಎಂದು ಬೇಡುತ್ತಿದ್ದಾರೆ. ಆ ಕೃಷ್ಣ ಲೋಕವನ್ನು ಬಿಟ್ಟು ನಮ್ಮ ಬಳಿ ಬಂದು 2 ಗಂಟೆಗಳ ಕಾಲ ನೀವು ಜಪ ಮಾಡಿ, ನಾನು ನಿಮ್ಮನ್ನು ಆ ಶಾಶ್ವತವಾದ ಕೃಷ್ಣ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ಬೇಡುತ್ತಿದ್ದಾರೆ. ನಮಗೋಸ್ಕರ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿದರೆ ಅವರಿಗೆ ಏನು ಲಾಭ? ಶ್ರೀಲ ಪ್ರಭುಪಾದರು 24 ಗಂಟೆಗಳ ಕಾಲದಲ್ಲಿ ನನಗೋಸ್ಕರ 2 ಗಂಟೆಗಳ ಕಾಲ ಹಣವನ್ನು ದುಡಿದು ಕೊಡಿ ಎಂದು ಹೇಳುತ್ತಿಲ್ಲ. ಅದರ ಬದಲಾಗಿ 108 ದೇವಾಲಯಗಳನ್ನೆಬ್ಬಿಸಿ ಕೃಷ್ಣ ಜ್ಞಾನವನ್ನು ಕೊಟ್ಟರು ಪ್ರಪಂಚಕ್ಕೆ, ಕೃಷ್ಣನ ಭಕ್ತಿಯನ್ನು ಕೊಟ್ಟರು ಪ್ರಪಂಚಕ್ಕೆ, ಕೃಷ್ಣನ ಪ್ರಸಾದವನ್ನು ಉಚಿತವಾಗಿ ಕೊಟ್ಟರು ಕೊಡುತ್ತಿದ್ದಾರೆ ಪ್ರಪಂಚಕ್ಕೆ, ಈಗಲೂ ಕೊಡುತ್ತಿದ್ದಾರೆ. ನಾವು ಇವುಗಳನ್ನು ಸ್ವೀಕರಿಸಬೇಕು ಅಷ್ಟೇ. ಸೂರ್ಯನ ಕಿರಣಗಳು, ಬೆಳಕು ಸಿದ್ಧವಾಗಿದೆ, ರೆಡಿಯಾಗಿದೆ. ನಾವು ಬೆಳಕಿಗೆ ಬರಬೇಕು. ಕರುಣೆ ಸಿದ್ಧವಾಗಿದೆ, ನಾವು ಬೆಳಕಿಗೆ ಬರಬೇಕು ಅಷ್ಟೇ. ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿ ಹರೇ ಕೃಷ್ಣ ಜಪವನ್ನು ಮಾಡಿ ಎಂದು ಜನರಿಗೆ ನಾವು ಹೇಳಿದಾಗ ಕೆಲವರು ಹೇಳುತ್ತಾರೆ, ನಿನಗೆ ಭಗವಂತನ ಕರುಣೆ ಇದೆ, ಅನುಗ್ರಹ ಇದೆ, ಆದ್ದರಿಂದ ನಿನಗೆ ಸಾಧ್ಯ. ನೋಡೋಣ, ನನ್ನ ಮೇಲೆ ಯಾವಾಗ ಭಗವಂತನು ಕರುಣೆಯನ್ನು ತೋರುತ್ತಾನೋ ಆವಾಗ ನಾನು ಕೂಡ ಭಕ್ತಿ ಮಾರ್ಗಕ್ಕೆ ಬರುತ್ತೇನೆ. ಈ ರೀತಿಯಲ್ಲಿ ನೆಪವನ್ನು ಹೇಳುತ್ತಾರೆ ಕೆಲವರು ಜನರು. ಭಗವಂತನ ಕರುಣೆ ಎಂದಿಗೂ ಸಿದ್ಧವಾಗಿದೆ. ಸೂರ್ಯನ ಪ್ರಕಾಶವು ಹೇಗೆ ಮನೆಯಿಂದ ಆಚೆ ಬಂದರೆ ಸುಲಭವಾಗಿ ಸಿಗುತ್ತದೋ ಅದೇ ರೀತಿಯಲ್ಲಿ ಭಗವಂತನ ಕೃಪೆ ಕರುಣೆ ಸದಾ ಇದ್ದೇ ಇರುತ್ತದೆ. ಭಗವಂತನು ಒಬ್ಬನಿಗೆ ಮಾತ್ರ ಕರುಣೆಯನ್ನು ತೋರಿಸಿ ಭಕ್ತಿ ಮಾರ್ಗಕ್ಕೆ ತಾನಾಗಿಯೇ ಎಳೆದುಕೊಂಡರೆ ಅದು ಖಂಡಿತವಾಗಿ ಪಕ್ಷಪಾತವಾಗುತ್ತದೆ, ನ್ಯಾಯವಲ್ಲ. ಅಂತಹ ನ್ಯಾಯವಲ್ಲದ ಕೆಲಸವನ್ನು ಭಗವಂತನು ಖಂಡಿತವಾಗಿ ಮಾಡುವುದೇ ಇಲ್ಲ. ಯಾರಿಗೇ ಆಗಲಿ ಭಗವಂತನ ಕರುಣೆ ಕಾಯುತ್ತಲೇ ಇರುತ್ತದೆ. ಭಗವಂತನು ಎಲ್ಲರಿಗೂ ಒಳ್ಳೆಯದನ್ನುಂಟು ಮಾಡುವವನು. ಆದ್ದರಿಂದಲೇ ಹೀಗೆ ಶಾಸ್ತ್ರಗಳು ಹೇಳುತ್ತದೆ, ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಜಗದ್ಹಿತಾಯ, ಬರೀ ಒಂದು ವರ್ಗಕ್ಕೆ ಅಲ್ಲ, ಇಡೀ ಜಗತ್ತಿಗೆ. ಜಗದ್ಹಿತಾಯ, ಇಡೀ ಜಗತ್ತಿಗೆ ಒಳ್ಳೆಯದನ್ನು ಕೋರುವವನು ಕೃಷ್ಣನು. ಅಂತಹ ಕೃಷ್ಣನಿಗೆ ನಾನು ನಮಸ್ಕರಿಸುತ್ತೇನೆ, ಇದು ಅವನ ಕರುಣೆ. ಆದ್ದರಿಂದ ನಾವು ಕರುಣೆಯನ್ನು ಸ್ವೀಕರಿಸಬೇಕು, ಗುರುಗಳ ಮಾತುಗಳನ್ನು ಪಾಲಿಸಬೇಕು. ಶ್ರೀಲ ಪ್ರಭುಪಾದರ ಗುರುಗಳಾದ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಒಂದು ಅತಿ ಸುಂದರವಾದ ಉದಾಹರಣೆಯನ್ನು ಕೊಡುತ್ತಾರೆ. ದಾಹವಿರುವ ಕುದುರೆಯನ್ನು ಕಷ್ಟಪಟ್ಟು ಒಂದು ನದಿಯ ಸಮೀಪಕ್ಕೆ ಕರೆದುಕೊಂಡು ಹೋಗಬಹುದು. ನಂತರ ಕಾರ್ಯವನ್ನು, ಅಂದರೆ ನೀರನ್ನು ಕುಡಿಯುವ ಕಾರ್ಯವನ್ನು ನಾವು ಮಾಡಲು ಸಾಧ್ಯವಿಲ್ಲ, ಕುದುರೆಯೇ ಮಾಡಬೇಕು, ಕುದುರೆಯೇ ನೀರನ್ನು ಕುಡಿಯಬೇಕು. ಆಗಲೇ ಅದರ ದಾಹವು ತೀರುತ್ತದೆ. ಬಾವಿಯಲ್ಲಿ ಬಿದ್ದವನಿಗೆ ಹಗ್ಗವನ್ನು ಹಾಕಬಹುದು. ಒಂದು ನೀರಿನ ದೊಡ್ಡ ಬಾವಿಯಲ್ಲಿ ಬಿದ್ದು ಪ್ರಾಣ ಸಂಕಟದಲ್ಲಿರುವವನಿಗೆ ಒಂದು ಗಟ್ಟಿಯಾದ ಹಗ್ಗವನ್ನು ನಾವು ಹಾಕಿ ಹಿಡಿದುಕೊಳ್ಳಬಹುದು. ಆದರೆ ಅದನ್ನು ಇಟ್ಟುಕೊಂಡು ಹತ್ತುವ ಕಾರ್ಯವು ಅವನದು. ಆ ಕೆಲಸವನ್ನು ಅವನು ಮಾಡಬೇಕು, ಅಪಾಯದಲ್ಲಿರುವವನು ಮಾಡಬೇಕು. ಇದೇ ರೀತಿಯಲ್ಲಿ ನಾವು, ಆಚಾರ್ಯರು, ಕೃಷ್ಣನು, ಎಲ್ಲರೂ ನಮಗೆ ಕರುಣೆಯನ್ನು ತೋರಿಸುತ್ತಿದ್ದಾರೆ, ನೀಡುತ್ತಿದ್ದಾರೆ. ನಾವು ಅದನ್ನು ಸ್ವೀಕರಿಸಬೇಕು. ಗುರುಗಳು ಹೇಳಿದಂತೆ 24 ಗಂಟೆಗಳ ಕಾಲದಲ್ಲಿ ಕೇವಲ 2 ಗಂಟೆಗಳ ಕಾಲವನ್ನು ನಮಗೋಸ್ಕರ ಉಪಯೋಗಿಸಿಕೊಂಡು ಒಂದು ಶಾಶ್ವತವಾದ ಫಲಕ್ಕಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು. ಆಗಲೇ ನಾವು ಈ ಒಂದು ಸಮುದ್ರದಿಂದ ತಪ್ಪಿಸಿಕೊಳ್ಳಬಹುದು. ಆಗ ನಾವು ಈ ನೀರಿನ ಹನಿಯಂತಿರುವ ಕಾಮಸುಖಕ್ಕೆ, ಸಮುದ್ರದ ಒಂದು ಡ್ರಾಪ್ ಸುಖಕ್ಕೆ ಆಕರ್ಷಿತರಾಗುವುದಿಲ್ಲ. ಆದ್ದರಿಂದ ಗುರುಗಳು ಹೇಳಿದಂತೆ ನಾವು ಆಚರಿಸಬೇಕು. ಈ ರೀತಿಯಲ್ಲಿ ಇಂದ್ರದೇವನು ತನ್ನ ಪಾಪಗಳನ್ನು ಹಂಚಿದನು. ಆದರೆ ಈಗ ತ್ವಷ್ಟ ವಿಶ್ವರೂಪನ ತಂದೆ ಸುಮ್ಮನೆ ಇರುತ್ತಾನೆಯೇ? ಏಕೆಂದರೆ ಮಗನನ್ನು ಕಳೆದುಕೊಂಡ ತಂದೆ ಖಂಡಿತವಾಗಿಯೂ ಸುಮ್ಮನೆ ಇರುವುದಿಲ್ಲ, ದುಃಖದಲ್ಲಿರುತ್ತಾನೆ. ಈಗ ತ್ವಷ್ಟನು ಇಂದ್ರದೇವನನ್ನು ಕೊಲ್ಲಲು ಒಂದು ರಾಕ್ಷಸನನ್ನು ಸೃಷ್ಟಿ ಮಾಡಲು ನಿರ್ಧರಿಸುತ್ತಾನೆ. ಆದ್ದರಿಂದ ಒಂದು ಯಜ್ಞವನ್ನು ಪ್ರಾರಂಭಿಸುತ್ತಾನೆ. ನೋಡಿ, ವೈದಿಕ ಮಂತ್ರಗಳಿಗೆ ಎಷ್ಟು ಶಕ್ತಿ! ಒಬ್ಬ ದೊಡ್ಡ ರಾಕ್ಷಸನನ್ನು ಸೃಷ್ಟಿ ಮಾಡಲು ತ್ವಷ್ಟ ಯಜ್ಞವನ್ನು ಪ್ರಾರಂಭಿಸುತ್ತಾನೆ. ಈಗ ಮಂತ್ರಗಳನ್ನು ಹೇಳಲು ತೊಡಗುತ್ತಾನೆ. ತ್ವಷ್ಟ ಮಂತ್ರಗಳನ್ನು ಹೇಳಲು ತೊಡಗುತ್ತಾನೆ. ಆದರೆ ತ್ವಷ್ಟ ಒಂದೇ ಒಂದು ಮಂತ್ರವನ್ನು ತಪ್ಪಾಗಿ ಹೇಳುತ್ತಾನೆ. ಇಂದ್ರಶತ್ರು ಎಂದು ಹೇಳುವುದರ ಬದಲು ಇಂದ್ರಶತ್ರು ಎಂದು ದೀರ್ಘವಾಗಿ ಎಳೆಯುತ್ತಾನೆ. ವೈದಿಕ ಮಂತ್ರಗಳಿಗೆ ಎಷ್ಟು ಶಕ್ತಿ ಇದೆ ಎಂದರೆ ಅಷ್ಟೇ ಸ್ಪಷ್ಟವಾಗಿ ಉಚ್ಚಾರಣೆಗಳನ್ನು ಮಾಡಬೇಕು. ತಪ್ಪಾಗಿ ಹೇಳಿದರೆ ಅದರ ಫಲಿತಾಂಶಗಳು ಅನುಕೂಲವಾಗಿರುವುದಿಲ್ಲ. ಆದ್ದರಿಂದಲೇ ಈ ಕಲಿಯುಗದಲ್ಲಿ ಹೋಮಗಳನ್ನು, ಯಜ್ಞಗಳನ್ನು ಆಚರಿಸಲು ಸಾಧ್ಯವಿಲ್ಲ. ಹಿಂದಿನ ಕಾಲಗಳಲ್ಲಿ ಯಜ್ಞಕೊಂಡದಲ್ಲಿ ಬೆಂಕಿ ಹಚ್ಚಲು ಒಂದು ಮ್ಯಾಚ್ ಬಾಕ್ಸ್ ಅಥವಾ ಬೆಂಕಿ ಪಟ್ಟಣವನ್ನು ಉಪಯೋಗಿಸುತ್ತಿರಲಿಲ್ಲ. ವೈದಿಕ ಮಂತ್ರದೋಚ್ಚಾರಣೆಯಿಂದ, ಬ್ರಾಹ್ಮಣರ ಶಿಷ್ಟಾದ ಆಚರಣೆಗಳಿಂದ ಬೆಂಕಿಯು ತಾನಾಗಿ ಉರಿಯಲು ಪ್ರಾರಂಭವಾಗುತ್ತಿತ್ತು. ಇದು ಮಂತ್ರಗಳಿರುವ ಶಕ್ತಿ, ಇದು ಮಂತ್ರಗಳ ಶಕ್ತಿ. ಈ ಕಲಿಯುಗದಲ್ಲಿ ಬ್ರಾಹ್ಮಣರು ಇಲ್ಲ, ವೈದಿಕ ಮಂತ್ರಗಳನ್ನು ಸರಿಯಾಗಿ ಉಚ್ಚರಿಸುವವರು ಇಲ್ಲ. ಮೂರನೆಯದಾಗಿ, ಯಜ್ಞಕುಂಡದಲ್ಲಿ ಸಮರ್ಪಣೆ ಮಾಡುವ ಶಕ್ತಿಯು ಜನರಿಗೆ ಇಲ್ಲ. ಕಲಿಯುಗದಲ್ಲಿ ಎಲ್ಲರೂ ಶೂದ್ರರೇ. ಕಲೌ ಶೂದ್ರ ಸಂಭವ, ಕಲಿಯುಗದಲ್ಲಿ ಎಲ್ಲರೂ ಶೂದ್ರರೇ ಎಂದು ಹೇಳುತ್ತದೆ ಶಾಸ್ತ್ರಗಳು. ನಾಮಕೆ ವಾಸೆಗೆ ಜಾತಿ ಬ್ರಾಹ್ಮಣರು ಇರಬಹುದು, ಆದರೆ ಎಲ್ಲರೂ ನಡತೆಯಲ್ಲಿ ವಾಸ್ತವವಾಗಿ ಶೂದ್ರರೇ ಈ ಕಲಿಯುಗದಲ್ಲಿ. ಆದ್ದರಿಂದ ಈ ಕಲಿಯುಗದಲ್ಲಿ ಯಾರು ಯಾವ ಹೋಮ ಯಜ್ಞಾಚರಣೆಗಳನ್ನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದಲೇ ಬೃಹನ್ನಾರದೆಯ ಪುರಾಣದಲ್ಲಿ ಹೀಗೆ ಹೇಳಿದೆ, ಹರೇರ್ನಾಮ 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 ಇವ ಕೇವಲಂ ಕಲೌ ನಾಸ್ಯೇವ 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 ಗತಿರನ್ಯತ. ಈ ಕಲಿಯುಗದಲ್ಲಿ ಹರಿನಾಮವನ್ನೊಂದು ಬಿಟ್ಟರೆ ಮತ್ತೊಂದು ಮಾರ್ಗವಿಲ್ಲ, ಮತ್ತೊಂದು ಮಾರ್ಗವಿಲ್ಲ, ಮತ್ತೊಂದು ಮಾರ್ಗವೂ ಇಲ್ಲವೇ ಇಲ್ಲ, ಬೇರೆ ಗತಿಯೇ ಇಲ್ಲ. ಭಗವಂತನ ನಾಮವೇ ಎಲ್ಲರಿಗೂ ಆಶ್ರಯ. ಈ ರೀತಿಯಲ್ಲಿ ಹೇಳುತ್ತದೆ ಶಾಸ್ತ್ರಗಳು. ಖಂಡಿತವಾಗಿಯೂ ಕಲಿಯುಗವೋ ಇಂದಿನ ದಿನವೋ ಎಲ್ಲ ದೋಷಗಳಿಂದ ತುಂಬಿ ಹೋಗಿದೆ, ಸಂದೇಹವೇ ಇಲ್ಲ. ಎಲ್ಲೇ ನೋಡಿದರೂ ಪಾಪದ ಕಾರ್ಯಗಳೇ, ಪಾಪಗಳನ್ನು ಹುಟ್ಟಿಸುವ ವಾತಾವರಣಗಳೇ, ಇದರಲ್ಲಿ ಸಂಶಯವೇ ಇಲ್ಲ. ಇದನ್ನು ಶ್ರೀಮದ್ ಭಾಗವತದಲ್ಲಿ ಕೂಡ ದೃಢಪಡಿಸಿದೆ. ಕಲೇರ್ ದೋಷ ನಿದೇ ರಾಜನ್, ಅಂದರೆ ಕಲಿಯುಗವು ಒಂದು ದೋಷಗಳ ಸಮುದ್ರ, ಈ ರೀತಿಯಲ್ಲಿ ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಆದರೆ ಅದೇ ಶ್ಲೋಕದಲ್ಲಿ ಇನ್ನೂ ಮುಂದುವರಿಸುತ್ತದೆ, ಕಲೇರ್ ದೋಷ ನಿದೇ ರಾಜನ್ ಅಸ್ತಿ ಏಕೋ ಮಹಾನ್ ಗುಣ ಕೀರ್ತನಾ ದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂಬ್ರಜೇತ್. ಈ ಶ್ಲೋಕವನ್ನು ಪರೀಕ್ಷಿತ್ ಮಹಾರಾಜನಿಗೆ ಶುಕಮುನಿಗಳು ಹೇಳುತ್ತಾರೆ. ನನ್ನ ಪ್ರೀತಿಯ ರಾಜನೇ, ಕಲಿಯುಗವು ದೋಷಗಳ ಸಮುದ್ರ, ಇದರಲ್ಲಿ ಸಂದೇಹವೇ ಇಲ್ಲ. ಕಲೇರ್ ದೋಷ ನಿದೇ ರಾಜನ್, ಆದರೆ ಒಂದೇ ಒಂದು ಅದ್ಭುತವಾದ ಒಳ್ಳೆಯ ಗುಣವು ಈ ಕಲಿಯುಗಕ್ಕೆ ಇದೆ. ಅಸ್ತಿ ಹೇಕೋ ಮಹಾನ್ ಗುಣ, ಒಂದು ಮಹಾಗುಣವಿದೆ ಈ ಕಲಿಯುಗಕ್ಕೆ. ಏನದು? ಕೀರ್ತನಾದೇವ ಕೃಷ್ಣಸ್ಯ, ಕೃಷ್ಣನ ನಾಮವನ್ನು ಕೀರ್ತನೆ ಮಾಡುವುದು, ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುವುದು. ಇದರ ಪರಿಣಾಮವೇನು? ಮುಕ್ತ ಸಂಘ ಪರಂಬ್ರಜೇತ್. ಒಬ್ಬನು ಎಲ್ಲಾ ಭೌತಿಕ ಬಂಧನಗಳಿಂದ ವಿಮುಕ್ತನಾಗಿ ಆ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ಆಧ್ಯಾತ್ಮಿಕ ಲೋಕಕ್ಕೆ ಸುಲಭವಾಗಿ ಹೋಗಬಹುದು. ಇದು ಕಲಿಯುಗದ ಒಂದು ವರ. ಇದು ಶ್ರೀಕೃಷ್ಣನ ಚರಣ ಕಮಲಗಳ ಅಪಾರ ಕರುಣೆ, ಜೀವಾತ್ಮಗಳ ಮೇಲೆ ಆಚಾರ್ಯರಿಗಿರುವ ಮಹತ್ತಾದ ಪ್ರೀತಿ. ಈಗ ತ್ವಷ್ಟ ವೈದಿಕ ಮಂತ್ರವನ್ನು ತಪ್ಪಾಗಿ ಉಚ್ಚರಿಸುವ ಕಾರಣದಿಂದ ಇಂದ್ರನನ್ನು ಸಾಯಿಸುವ ಶತ್ರು ಸೃಷ್ಟಿಯಾಗುವ ಬದಲು ಇಂದ್ರನಿಂದ ಸಾಯಲ್ಪಡುವ ಶತ್ರುವು ಸೃಷ್ಟಿಯಾಗುತ್ತಾನೆ. ನೋಡಿ, ವೈದಿಕ ಮಂತ್ರಗಳು ಎಂತಹ ಬ್ರಾಹ್ಮಣರಿಗೆ ಕೂಡ ಒಮ್ಮೊಮ್ಮೆ ಕಷ್ಟಕರವಾಗುತ್ತದೆ. ಉಚ್ಚಾರಣೆಗಳು ಸರಿಯಾಗಿರಬೇಕು, ನಿಯಮಗಳನ್ನು ಆಚರಿಸಬೇಕು, ಕಾಲ ಸಮಯವನ್ನು ಪಾಲಿಸಬೇಕು. ತುಂಬಾ ಕಷ್ಟವಾದದ್ದು ವೈದಿಕ ಮಂತ್ರಗಳು. ಆದರೆ ಈ ಹರೇ ಕೃಷ್ಣ ಮಹಾಮಂತ್ರಕ್ಕೆ ಯಾವ ನಿಯಮಗಳು ಇಲ್ಲ. ಈ ಸಮಯದಲ್ಲಿ ಹೇಳಬೇಕು, ಆ ಸಮಯದಲ್ಲಿ ಹೇಳಬಾರದು ಎಂದು ಯಾವ ನಿಯಮಗಳು ಇಲ್ಲ. ಇಲ್ಲಿ ಹೇಳಬೇಕು, ಅಲ್ಲಿ ಹೇಳಬಾರದು ಎಂದು ಇಲ್ಲ. ಮಂಚದ ಮೇಲೆ ಮಲಗಿರಬೇಕಾದರೆ ಹೇಳಬಹುದು, ದೇವರ ಮನೆಯಲ್ಲಿ ಹೇಳಬಹುದು, ಸ್ನಾನಗೃಹದಲ್ಲಿ ಅಂದರೆ ಬಾತ್ರೂಮ್ನಲ್ಲಿ ಕೂಡ ಹೇಳಬಹುದು, ಏನೇ ಮಾಡಬೇಕಾದರೂ ಹೇಳಬಹುದು, ಹೇಳಬೇಕು. ಕೀರ್ತನೀಯ ಸದಾ ಹರಿಹಿ, ಎಂದಿಗೂ ಯಾವಾಗಲೂ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುತ್ತಲೇ ಇರಬೇಕು. ಇದು ಮನುಷ್ಯ ಜನ್ಮದ ಪರಿಪೂರ್ಣತೆ. ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದಕ್ಕೆ ಯಾವ ಕಾಲ ನಿಯಮ ಸಮಯ ಯಾವುದೂ ಇಲ್ಲ. ಯಾವಾಗಾದರೂ ಹೇಳಬಹುದು, ಯಾವ ಒಂದು ದೋಷಗಳು ಅಂಟಿಕೊಳ್ಳುವುದಿಲ್ಲ. ಮಂತ್ರವನ್ನು ಸರಿಯಾಗಿ ಉಚ್ಚಾರಣೆ ಮಾಡದಿದ್ದರೂ, ಜಪವನ್ನು ಸರಿಯಾಗಿ ಮಾಡದಿದ್ದರೂ ಅದರಲ್ಲಿ ಏನೂ ತಪ್ಪಿಲ್ಲ. ಅದು ಒಂದೊಂದು ಅಕ್ಷರವು ಅಷ್ಟೊಂದು ಬೆನಿಫಿಟ್, ಅಷ್ಟೊಂದು ನಮಗೆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗಲು ಸಹಾಯ ಮಾಡುತ್ತದೆ. ಆದರೆ ಇಲ್ಲಿ ತ್ವಷ್ಟ ಇಂದ್ರ ಶತ್ರು ಎಂದು ಹೇಳುವುದರ ಬದಲು ಅಕಸ್ಮಾತ್ ಆಗಿ ಇಂದ್ರ ಶತ್ರು ಎಂದು ದೀರ್ಘವಾಗಿ ಹೇಳಿದ ಮಾತ್ರಕ್ಕೆ ಈಗ ಇಂದ್ರನನ್ನು ಸಾಯಿಸುವ ಶತ್ರುವು ಹುಟ್ಟುವ ಬದಲು ಇಂದ್ರನಿಂದ ಕೊಲ್ಲಲ್ಪಡುವ ಶತ್ರು ಒಬ್ಬನು, ರಾಕ್ಷಸನೊಬ್ಬನು ಹುಟ್ಟುತ್ತಾನೆ. ಇವನ ಹೆಸರೇ ವೃತ್ರಾಸುರ. ಮುಂದಿನ ಉಪನ್ಯಾಸದಲ್ಲಿ ಈ ವೃತ್ರಾಸುರನ ಕಥೆಯನ್ನು ನೋಡೋಣ. ಹರೇ ಕೃಷ್ಣ.